नमः अभ्रमं मंगरहितं मधुरं विमलं सदा आनंदतीर्थमखिलं भजे तापत्रयापहं विद्या सिद्धांत दुद्धांत विद्वंसनिरतः तेतीत्याकृतनिर्भासतां नो हृदम्बरे अर्थिकृत्यपक्वं तद्यत्तिकृतकेसरी व्यासतीर्थगुरुभूयात् अस्मिष्टात् सिद्धये तपो विद्यावृत्त्यादि सद्गुणोगाकराणां वाजिराजगुरुनन्दे हैग्रीप्रकाशय पूज्य राघवेन्द्राय सत्यधर्मरताय च भरतां कल्पवृक्षाय नमतां दुर्वाजिध्वान्तरवे वैष्णवेन्दीवरेन्द्रवे श्रीराघवेन्द्रगुरवे समर्पयाले आपालमौली पर्यन्तं गुरुनामाख्यं स्मरेत् तेन विघ्नाः पश्यन्ति सिद्धिन्ति मनोरथाः हरिः ओम् श्रीगुरुभ्यो नमः नाम भागवत सारवन्नु मार्ता इद्दीवि सो ಅದರಲ್ಲಿ ಮೊದಲನೇ ಪದ್ಯವನ್ನು ಓದಿಬಿಟ್ಟು ಕೊನೆ ಒಂದು ಶ್ಲೋಕ ಉಳಿದಿದೆ ಮೊದಲನೇ ಶ್ಲೋಕ ಜನ್ಮಾದ್ಯಸ್ಯ ಏತೋನ್ಮಯಾದ್ ಇತರತಸ್ತೇಷು ಭಿನ್ನಸ್ವರಾಟ್ ತೇನೇ ಬ್ರಹ್ಮಹುದಾಯ ಆದಿ ಕವಯೇ ಮುಹ್ಯಂತಿ ಯಂ ಸುರಯಃ ತೇಜೋ ವಾರಿ ಮುಧಾಂ ಯಥಾ ವಿನಿಮಯೋ ಯತ್ರ ಸರ್ವೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ ಹನ್ನೆರಡನೇ ಸ್ಕಂದದ ಹನ್ನೆರಡನೇ ಅಧ್ಯಾಯದ ಕೊನೆ ಶ್ಲೋಕ ಅದನ್ನು ಅದು ಆಚೆಲ್ಲಾಗ ಆ ಎರಡು ಶ್ಲೋಕಗಳು ಒಟ್ಟಿಗೆ ಅದು ಅದರ ಮುಂದಿನ ಶ್ಲೋಕವನ್ನು ನೋಡಿದಾಗ ಆ ಎರಡು ಶ್ಲೋಕಗಳು ಕೂಡ ಜನ್ಮಾದ್ಯಸ್ಯ ಅನ್ನುವ ಶ್ಲೋಕದ ಮೊದಲನೇ ಶ್ಲೋಕದ ಭಾವವನ್ನು ಒಳಗೊಂಡು ಅದರ ಒಂದು ಕಂಟಿನ್ಯೂಯೇಷನ್ ಇದ್ದಂತೆ ಅದರ ಇರುವ ಭಾವಗಳನ್ನು ವಿಷಯ ಮತ್ತು ವಿಸ್ತಾರ ಮಾಡುವಂತೆ ಹೇಳ್ತಾ ಇದೆ. ಇದು ಕೊನೆ ಶ್ಲೋಕ ಇದು ಉಪಚಿತ ನವಶಕ್ತಿ ಸ್ವ ಆತ್ಮನ್ ವಿಪರಿಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನಿ ಸುರಋಷಭಾಯ ನಮ ಸನಾತನಾಯ ಅಂತಿರುವುದು. ಅದಕ್ಕೆ ಮುಂದಿನ ಶ್ಲೋಕ ತಮ್ ಅಹಂ ಅಜಂ ಅನಂತಂ ಆತ್ಮತಂತ್ರಂ ಜಗದ್ ಉದಯ ಸ್ಥಿತಿ ಸಂಯಮಾತ್ಮ ಶಕ್ತಿ ದ್ವಿಪತಿ ಬಿಹಿ ಅಜ ಶಕ್ರ ಶಂಕರಾದ್ಯೈ ದುರವಸಿತ ಸ್ತವಂ ಅಚ್ಯುತಂ ನತೋಸ್ಮಿ ಅಂತ. ಈ ಶ್ಲೋಕದ ಭಾವವನ್ನು ನೋಡ್ತಾ ಇಲ್ಲಿ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಸೂತ ಮಹರ್ಷಿಗಳು ಹೇಳುವಂತಹದ್ದು ಈ ಅಧ್ಯಾಯದ ಹನ್ನೆರಡನೇ ಸ್ಕಂದದ ಹನ್ನೆರಡನೇ ಅಧ್ಯಾಯದಲ್ಲಿ ಎಲ್ಲ ಅಷ್ಟುವರೆಗೂ ಹೇಳಿದ ವಿಷಯಗಳ ಒಂದು ಸಂಕ್ಷೇಪವಾದ ಸಮ್ಮರೈಸೇಷನ್ ಅಂತೀವಲ್ಲ, ಅದನ್ನು ಒಂದು ಸಂಕ್ಷೇಪವಾಗಿ ಅದೆಲ್ಲನ್ನು ಹೇಳಿಬಿಟ್ಟು ಈ ವಿಷಯಗಳೆಲ್ಲ ಹೇಳಿದ್ದೀನಿ ಅಂತ ಹೇಳಿ ಅದನ್ನು ಮತ್ತೆ ಚಿಂತನೆ ಮಾಡಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳಿದ ಎಲ್ಲ ಇಷ್ಟುವರೆಗೂ ಎಲ್ಲ ಅಧ್ಯಾಯಗಳಲ್ಲಿ ಹೇಳಿದ ವಿಷಯಗಳನ್ನು ಸಂಕ್ಷೇಪವಾಗಿ ಹೇಳಿ ಅಲ್ಲಿ ಗುರುಗಳೆಲ್ಲರಿಗೆ ವಂದನ ನಮಸ್ಕಾರ ಮಾಡಿದ ಮೇಲೆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಹೇಳುವಂತಹ ಎರಡು ಕೊನೆ ಎರಡು ಶ್ಲೋಕಗಳು ಅಲ್ಲಿ ಹೇಳ್ತಾ ಇದ್ದಾರೆ. ತಂ ಅಹಂ ಅಜಂ ಅನಂತಂ ಆತ್ಮತಂತ್ರಂ ಅಂತ ಹೇಳಿ ಹೇಳ್ತಾ ಬಂತು. ನತೋಸ್ಮಿ ಅರ್ಚಿತಂ ನತೋಸ್ಮಿ ಅಂತೇಳಿ. ಸೊ ಇಲ್ಲಿ ಅವನಿಗೆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದ ಅಹಂ ನಾನು ಅಂದ್ರೆ ಸುತ ಮಹರ್ಷಿ ಹೇಳ್ತಾ ಇದ್ದಾರೆ ನಾನು ನತಃ ಅಸ್ಮಿ ನಮಸ್ಕಾರ ಮಾಡ್ತಾ ಇದ್ದೀನಿ ನಮಸ್ಕಾರವನ್ನು ಸಮರ್ಪಿಸುತ್ತಾ ಇದ್ದೀನಿ ವಿನೂತನಾಗಿ ಯಾರಿಗೆ ಅಂದ್ರೆ ತಮ್ ಅವನಿಗೆ ಅವನಿಗೆ ಅಂದ್ರೆ ಒಂದು ತಮ್ ಅನ್ನುವುದು ಅವನಿಗೆ ಪರಮಾತ್ಮನಿಗೆ ಅಂತ. ತಮ್ ಅಂದ್ರೆ ತಮ್ ತ ವ್ಯಾಪ್ತ ಸರ್ವವ್ಯಾಪ್ತ ತತ ಅಂದ್ರೆ ವ್ಯಾಪ್ತ ಅಂತ ಹೇಳಿ ತಮ್ ಅಂದ್ರೆ ಭಗವಂತನಿಗೆ ಅವನು ಅಂತ ಹೆಸರು ಅಂದ್ರೆ ತಮ್ ಅನ್ನುವ ಹೆಸರು ಭಗವಂತ ಸಹ ಅನ್ನುವುದು ಇದು ಸಹ ಅನ್ನುವುದಕ್ಕೆ ದ್ವಿತೀಯ ವಿಭಕ್ತಿಯಲ್ಲಿ ತಮ್ ಅಂತೀವಿ. ತಮ್ ಅಂತ ಹೇಳಿದ್ರೆ ತತನಾದವನು ಅಂತ ಕೂಡ ವ್ಯಾಪ್ತನಾದ ಸರ್ವವ್ಯಾಪ್ತನಾದ ಭಗವಂತನಿಗೆ ಅವನಿಗೆ ಅಂತೀರ ಆ ಭಗವಂತನಿಗೆ ಅಹಂ ನ ತೋಸ್ಮಿ ಅಹಂ ಮಂದಿ ನಾ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಅವನು ಎಂತವನು ಅಂತ ಹೇಳಿದ್ರೆ ಅಜಂ ಅಂತ ಹೇಳಿ ಅಜಂ ಅಂದ್ರೆ ಜ ಹುಟ್ಟು ಅಜಂ ಹುಟ್ಟಿಲ್ಲದವನು ಅಂತ ಪ್ರಖ್ಯಾತವಾಗಿರುವಂತಹ ಅರ್ಥ. ಅಜಂ ಅಂತ ಹೇಳಿದ್ರೆ ಹುಟ್ಟಿಲ್ಲದವನು ಅಷ್ಟೇ ಅಲ್ಲದೆ ಭಗವಂತ. ಅಜಂ ಅಂದ್ರೆ ಸರ್ವಜ್ಞಂ ಅನ್ನುವ ಅರ್ಥವನ್ನು ಬಳಸಬಹುದು. ಸರ್ವಜ್ಞಂ ಅಂದ್ರೆ ಎಲ್ಲವೂ ತಿಳಿದವನು. ಅಜಂ ಅನ್ನುವ ಶಬ್ದ ಸರ್ವಜ್ಞಂ ಅನ್ನುವ ಅರ್ಥವನ್ನು ಹೇಗೆ ತರಿಸುತ್ತೆ ಅಂತೇಳಿ. ಹುಟ್ಟು ಬಂದಾಗ ಅದು ಹುಟ್ಟು ಬರುವುದು ಯಾಕಂದ್ರೆ ದೇಹವತೆಯೇವ ಜ್ಞಾನೋತ್ಪತ್ತೇ ಅಸ್ಯ ತದ ಅಭಾವಾತ್ ಸ್ವಜ್ಞಾನೇನ ಏವ ಸರ್ವಂ ಜಾನಾತೀತಿ ಅಂತೇಳಿ. ಅಜ ಅಂತ ಹೇಳಿದ್ರೆ ಹುಟ್ಟಿಲ್ಲದವನು. ಹುಟ್ಟು ಬಂದ್ರೆ ಏನಾಗುತ್ತೆ? ಹುಟ್ಟು ಬಂದ್ರೆ ಜ್ಞಾನೋತ್ಪತ್ತಿ ಆಗುವುದು, ಅಜ್ಞಾನ ವೃದ್ಧಿ ಆಗುವುದು, ಇವೆಲ್ಲ ಆಗತ್ತೆ. ಹುಟ್ಟೇ ಇಲ್ಲ ಅವನಿಗೆ ಅಂದ್ರೆ ಜ್ಞಾನ ಉತ್ಪತ್ತಿ ಆಗುವುದು, ಜ್ಞಾನ ಬೆಳೆಯುವುದು ಇತ್ಯಾದಿ ಪ್ರಸಂಗವೇ ಇಲ್ಲ ಅವನಿಗೆ. ಅದು ಇಲ್ಲದಿದ್ದರಿಂದ ತದ ಅಭಾವಾತು ಅಂದ್ರೆ ಹುಟ್ಟುವುದು ಬೆಳೆಯುವುದು ಜ್ಞಾನ ಬರುವುದು ವೃದ್ಧಿ ಆಗುವುದು ಇದು ಯಾವುದೂ ಇಲ್ಲ ಅಂದ್ರೆ ಯಾವಾಗಲೂ ಕೂಡ ಪೂರ್ಣವಾದ ಜ್ಞಾನದಿಂದ ಯಾವಾಗಲೂ ತುಂಬಿರುವವನು. ಆದ್ದರಿಂದ ಅದ ಹುಟ್ಟಿಲ್ಲದವನು, ದೇಹ ಧಾರಣೆ ಅನ್ನುವುದಿಲ್ಲ, ಯಾವಾಗಲೂ ಜ್ಞಾನದಿಂದ ತುಂಬಿದ್ದಾನೆ. ಆದ್ದರಿಂದ ಯಾವುದು ಹುಟ್ಟಿಲ್ಲದವನು ಅನ್ನುವುದು ಸರ್ವದಾ ಸರ್ವಥಾ ಸರ್ವಜ್ಞಾನ ಸಂಪನ್ನನು ಅನ್ನುವ ಅರ್ಥವನ್ನು ಒಳಗೊಂಡಿದೆ ಅಂತೀರ. ಅದಕ್ಕೆ ಅಜಂ ಅಂದ್ರೆ ಸರ್ವಜ್ಞಂ ಅಂತ ಹೇಳಿದ್ದಾ ಇದ್ದಾರೆ. ಸೊ ಅಂತಹ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ತಮ್ಮ ಅಹಂ ಅಜಂ ಆ ಭಗವಂತನಿಗೆ. ಇನ್ನು ಅವನು ಎಂತವನು ಅಂತ ಹೇಳಿದ್ರೆ, ಒಂದು ಅಹಂ ಅನ್ನೋದು ನಾನ್ ನಮಸ್ಕಾರ ಮಾಡ್ತೇನೆ ಒಂದು, ಇಲ್ಲ ಅಹಂ ಅನ್ನೋದು ಭಗವಂತನಿಗೆ ಅಹಂ, ಅವನು ಅಹಂ ಅಂದ್ರೆ ಹೇಗೆ ಇಲ್ಲದವನು, ಯಾರು ಅವನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ, ಅವನು ಎಲ್ಲರ ಜೊತೆಯಲ್ಲಿ ಯಾವಾಗಲೂ ಇರುವವನು. ಸೊ ಅಹೇಯನಾದವನು ಅನ್ನುವ ಅರ್ಥದಲ್ಲಿ ಅವನು ಅಹಂ ಅಂತ ಹೇಳಿ ಆ ವಿಧವಾಗಿ ಭಗವಂತನನ್ನು ಆ ವಿಧವಾಗಿ ಅರ್ಥ ಮಾಡಬಹುದು. ಅಂತಹ ಭಗವಂತನಿಗೆ ಅಜಂ ಹುಟ್ಟಿಲ್ಲದ ಸರ್ವಜ್ಞನಾದ ಭಗವಂತನಿಗೆ ಅವನು ಅನಂತಂ ಅನಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕೊನೆಯಿಲ್ಲದವನು, ಕೊನೆಯಿಲ್ಲದವನು ಅಂದ್ರೆ ದೇಶತಃ ಕಾಲತಃ ಗುಣತಃ ಮೂರು ವಿಧವಾಗಿ ಕೂಡ ಅವನು ಅನಂತ ಕೊನೆಯಿಲ್ಲದವನು. ದೇಶದ ಕೊನೆಯಿಲ್ಲ ಅಂದ್ರೆ ಅವನು ಸರ್ವವ್ಯಾಪಕ, ಸರ್ವವ್ಯಾಪಕನಾದ್ದರಿಂದ ದೇಶತಃ ಎಲ್ಲ ಕಡೆ ಇರುವವನು. ಕಾಲತಃ ಕೊನೆಯಿಲ್ಲದವನು, ಸರ್ವಕಾಲಗಳಲ್ಲಿಯೂ ಇರುವವನು. ಸರ್ವಕಾಲಗಳಲ್ಲಿ ಇರುವುದು ಮಾತ್ರವಲ್ಲ, ಸರ್ವಕಾಲಗಳಲ್ಲಿ ಇದ್ದು ಆ ಈ ಸರ್ವಕಾಲವನ್ನೇ ನಿಯಮನ ಮಾಡುವವನಾಗಿದ್ದಾನೆ ಅವನು. ಸರ್ವ ದೇಶಗಳನ್ನು ಇದ್ದು ಸರ್ವವ್ಯಾಪಕನಾಗಿದ್ದು ಸರ್ವದೇಶ ನಿಯಾಮಕ, ಸರ್ವ ಕಾಲಗಳಲ್ಲಿ ಇದೆಯೂ ಸರ್ವ ಕಾಲ ನಿಯಾಮಕ. ಅಷ್ಟೇ ಅಲ್ಲದೆ ಗುಣತಃ ಅನಂತ, ಸರ್ವ ಗುಣಗಳು ಅನಂತ ಗುಣಗಳು ಅವನಲ್ಲಿ ತುಂಬಿದೆ. ಪ್ರತಿ ಗುಣವೂ ಕೂಡ ಅನಂತ, ಅನಂತ ಗುಣಗಳು, ಅನಂತ ಸಂಖ್ಯಾತ, ಅನಂತ ಶಕ್ತಿ ಸಂಪನ್ನವಾದವಂತಹ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಎರಡರಲ್ಲಿ ಕೂಡ ಅನಂತತ್ವ ಇರುವಂತಹ ಗುಣಗಳು ಹಾಗಿದ್ದಾನೆ ಭಗವಂತ. ಆದ್ದರಿಂದ ಅವನು ನಿಜವಾದ ಅನಂತ, ಅಂತಹ ಅನಂತನಾದ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅವನು ಆತ್ಮತಂತ್ರಂ ಅಂತೇಳಿ, ತಂತ್ರಂ ತಂತು ತಂತ್ರ ದಾರ ಹಿಡ್ಕೊಳ್ಳೋದು, ತಂತ್ರ ಅಂದ್ರೆ ಒಬ್ಬ ಒಂದು ಯಾವುದೋ ಒಂದರ ಅಧೀನದಲ್ಲಿರುವುದು. ಆತ್ಮತಂತ್ರ ಯಾರ ಅಧೀನದಲ್ಲಿ ಇಲ್ಲ, ತನ್ನ ಅಧೀನದಲ್ಲಿ ತಾನೇ ಇದ್ದಾನೆ ಅವನು. ಆತ್ಮತಂತ್ರ ಸ್ವತಂತ್ರ, ಆತ್ಮತಂತ್ರ ಸ್ವತಂತ್ರ, ಅವನನ್ನು ನಿಯಮನ ಮಾಡುವವರು ಅವನೆಲ್ಲರನ್ನು ನಿಯಮನ ಮಾಡ್ತಾನೆ, ಅವನನ್ನು ನಿಯಮನ ಮಾಡುವವರು ಯಾರು ಇಲ್ಲ. ಆದ್ದರಿಂದ ಅವನು ಸ್ವತಂತ್ರನಾಗಿದ್ದಾನೆ, ಆತ್ಮತಂತ್ರನಾಗಿದ್ದಾನೆ ಅಂತೇಳಿ ಆತ್ಮತಂತ್ರ ಸ್ವತಂತ್ರನಾದ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅವನು ಇನ್ನು ಎಂಥವನು ಅಂತ ಹೇಳಿದ್ರೆ, ಜಗದುದಯ ಸ್ಥಿತಿ ಸಂಯಮ ಆತ್ಮಶಕ್ತಿನ್, ಜಗತ್ತಿನ ಉದಯ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಯಮ ಎಲ್ಲವೂ. ಸಂಯಮ ಅಂದ್ರೆ ಸಮ್ಯಕ್ ಯಮನ ಮಾಡುವುದು ಅಂದ್ರೆ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟವಿಧ ವ್ಯಾಪಾರಗಳನ್ನು ಒಳಗೊಂಡಿರುವಂತಹ ಶಬ್ದ. ಹೀಗೆ ಜಗತ್ತಿನ ಅಷ್ಟವಿಧ ವ್ಯಾಪಾರಗಳನ್ನು ಅವನು ಮಾಡ್ತಾನೆ. ಹೇಗೆ ಮಾಡ್ತಾ ಇದ್ದಾನೆ? ಆ ಅಷ್ಟವಿಧ ವ್ಯಾಪಾರಗಳನ್ನು ಆತ್ಮಶಕ್ತಿಯಿಂದ, ತನ್ನದೇ ಆದ ಶಕ್ತಿಯಿಂದ ಮಾಡ್ತಾ ಇದ್ದಾನೆ, ಸ್ವರೂಪ ಶಕ್ತಿಯಿಂದ ಮಾಡ್ತಾ ಇದ್ದಾನೆ. ಸೊ ಜಗದ್ ಉದಯಾದಿಶು ಆತ್ಮಶಕ್ತಿ ಸ್ವರೂಪ ಶಕ್ತಿ ಪ್ರದರ್ಶಿತ. ಅವನು ತನ್ನ ಸ್ವರೂಪ ಶಕ್ತಿಯಿಂದ ಎಲ್ಲವನ್ನೂ ನಿಯಮನ ಮಾಡುವಂತಹ ಆ ಸ್ವರೂಪ ಶಕ್ತಿ ಇರುವ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇನ್ನು ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ, ದ್ಯುಪತಿ ಬಿಹಿ ಅಜ ಶಕ್ರ ಶಂಕರಾದ್ಯೈಹಿ ದುರವಸಿತ ಸ್ತವಂ ಅಂತೇಳಿ, ಅವನು ಈ ಎಲ್ಲ ದೇವತೆಗಳಿಂದಲೂ ಸ್ತುತ್ಯನಾಗಿದ್ದಾನೆ. ಯಾರು ದೇವತೆಗಳು ಅಂತ ಹೇಳಿದ್ರೆ, ದ್ಯುಪತಿ ಅಂತ ಹೇಳಿದ್ರೆ ಎರಡು ಅರ್ಥಗಳಿವೆ. ಸೊ ಅದನ್ನು ನೋಡೋಣ. ದ್ಯುಪತಿ ದಿಹಿ ಅಂತ ಹೇಳಿದ್ರೆ ದ್ಯು ಸ್ವರ್ಗ, ಸ್ವರ್ಗಕ್ಕೆ ಪತಿ, ಸ್ವರ್ಗಾಧಿಪತಿ ಅನ್ನುವ ಅರ್ಥ ಒಂದು ಬರುತ್ತೆ. ಆದ್ರೆ ಶಕ್ರ ಅಂತ ಮತ್ತು ಇಂದ್ರ ಅಂತ ಮತ್ತು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ದ್ಯುಪತಿ ಅಂದ್ರೆ ಬೇರೆ ಅರ್ಥ. ಏನು ಅರ್ಥ? ದ್ಯುಪತಿ ಬಿಹಿ ಅಂದ್ರೆ ಜ್ಞಾನಪತಿ ಬಿಹಿ ಅಂದ್ರೆ ಜ್ಞಾನಪತಿಗಳಾದ ಮಹಾಜ್ಞಾನಿಗಳಾದಂತಹ ಎಲ್ಲ ದೇವತೆಗಳು. ಎಂತಹ ದೇವತೆಗಳಂದ್ರೆ ಅಜ ಶಂಕರಾಧ್ಯೇಹಿ, ಅಜ ಚಕ್ರ ಶಂಕರಾಧ್ಯೇಹಿ ಅಂತೇಳಿ. ಅಜ ಅಂದ್ರೆ ಯಾರು? ಅಜ ಅಂದ್ರೆ ಭಗವಂತನಿಗೂ ಅಜ ಅಂತ ಹೆಸರು ಹುಟ್ಟಿಲ್ಲದವನು. ಮುಂದೆ ಭಗವಂತನಿಗೆ ಅಜ ಅಂತ ಸಂಬೋಧನ ಮಾಡಿದ್ದಾರೆ. ಇಲ್ಲಿ ಅಜನಿಂದ ಸ್ತುತ್ಯನಾಗಿದ್ದಾನೆ. ಇಲ್ಲಿ ಅಜ ಅಂದ್ರೆ ಆ ವಿಷ್ಣು ರೀತಿ ಪ್ರೋಕ್ತ ಅಂತೇಳಿ. ಅಜ ಅಂತ ಹೇಳಿದ್ರೆ ವಿಷ್ಣು ಪುತ್ರ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಇಲ್ಲ ವಾಯುದೇವರು, ಇವರು ಕೂಡ ಅಜರು. ಸೊ ಈ ಬ್ರಹ್ಮವಾಯುಗಳಿಂದಲೂ, ಅದೇ ವಿಧವಾಗಿ ಶಕ್ರ ಇಂದ್ರನಿಂದಲೂ, ಶಂಕರ ರುದ್ರದೇವರಿಂದಲೂ, ಆದ್ಯೇಹಿ ಮುಂತಾದ ಎಲ್ಲ ದೇವತೆಗಳಿಂದಲೂ ಕೂಡ ಅವನು ಹೇಗಿದ್ದಾನೆ? ದುರವಸಿತ ಸ್ತವಂ ಅಂತೇಳಿ, ಅವಸಾನವಿಲ್ಲದ ಅಂದ್ರೆ ಅವಸಿತ ಅಂದ್ರೆ ಕೊನೆ ಇರುವುದು ಇಲ್ಲ, ನಿಶ್ಚಯ ಅವಸಾನ ಅದರ ಕೊನೆ ನೋಡಿಲ್ಲ ಅಂದ್ರೆ ಯಾರು ಕೂಡ ಭಗವಂತನನ್ನು ಕೊನೆ ನೋಡ್ಲಿಲ್ಲ. ಅದಕ್ಕೆ ದುರವಸಿತ ಅಂದ್ರೆ ಯಾರು ಕೂಡ ಭಗವಂತನನ್ನು ಪೂರ್ತಿಯಾಗಿ ತಿಳಿದಿಲ್ಲ. ಆದ್ದರಿಂದ ಅವರು ಸ್ತೋತ್ರ ಎಲ್ಲರೂ ಸ್ತವ ಮಾಡ್ತಾ ಇದ್ದಾರೆ ಭಗವಂತನನ್ನು, ಇಲ್ಲ ದೇವತೆಗಳು. ಆದರೆ ಎಲ್ಲರೂ ಭಗವಂತನನ್ನು ಸ್ತೋತ್ರ ಮಾಡಿದರೂ ಭಗವಂತನನ್ನು ಇತಿ ಇತ್ಯೇವ ಇಷ್ಟೇ ಭಗವಂತ ಅಂತ ಯಾರು ತಿಳಿಯಲಕ್ಕೆ ಸಾಧ್ಯವೇ ಇಲ್ಲ. ಅವನು ಯಾರಿಗೂ ಸಿಲುಕದವನು. ಆದ್ರೆ ಎಲ್ಲರೂ ಅವರ ಯೋಗ್ಯತಾನುಸಾರ ತಿಳಿದಿದ್ದಾರೆ ಭಗವಂತನ. ಸೊ ಯೋಗ್ಯತಾನುಸಾರ ಎಲ್ಲರಿಂದಲೂ ತಿಳಿಯಲ್ಪಡುತ್ತಾನೆ, ಆದರೆ ಯಾರಿಂದಲೂ ಪೂರ್ಣವಾಗಿ ತಿಳಿಯಲ್ಪಡುವುದಿಲ್ಲ. ಆದ್ದರಿಂದ ಅವನು ದುರವಸಿತ ನಾಗಿದ್ದಾನೆ. ಸೊ ಈ ವಿಧವಾಗಿ ಎಲ್ಲ ದೇವತೆಗಳಿಂದಲೂ ದುರವಸಿತ ಸ್ತವ ಅಂದರೆ ಅನಿಶ್ಚಿತ ಸ್ಥಿತಿ, ಅವರು ಯಾ ಇಷ್ಟೇ ಅಂತ ನಿಶ್ಚಯ ಮಾಡುವಂತಹ ಸ್ತುತಿ ಇಲ್ಲ. ಭಗವಂತನನ್ನು ಯಾರು ಪೂರ್ತಿ ತಿಳಿದಿಲ್ಲ, ಪೂರ್ತಿ ತಿಳಿಯುವಂತಹ ಮಾತುಗಳಿಂದಲೂ ಹೇಳಕ್ಕೆ ಸಾಧ್ಯವಿಲ್ಲ. ಅವನು ವಾಗತೀತನು, ಆದರೂ ಕೂಡ ವಾಕಿನಿಂದ ಅವರವರ ಶಕ್ತಿನುಸಾರ ಸ್ತೋತ್ರವನ್ನು ಎಲ್ಲರೂ ಮಾಡ್ತಾರೆ. ಹೀಗೆ ಅನಿಶ್ಚಿತ ಸ್ತುತಿ ಉಳ್ಳವನಾಗಿದ್ದಾನೆ. ಎಲ್ಲ ದೇವತೆಗಳು ಪೂರ್ಣ ತಿಳಿದಿಲ್ಲ ಭಗವಂತನನ್ನು, ಯಥಾಶಕ್ತಿ ತಿಳಿದು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ದೇವತೆಗಳಿಂದ ಯಥಾಶಕ್ತಿ ಸ್ತುತಿಸಲ್ಪಟ್ಟವನಾಗಿದ್ದಾನೆ ಭಗವಂತ. ಆದ್ದರಿಂದ ಅವನು ಈ ಎಲ್ಲ ದೇವತೆಗಳಿಂದಲೂ ದುರವಸಿತ ಸ್ತವಂ ಅಂತೇಳಿ, ಅವನ ಅಚ್ಯುತಂ ಚ್ಯುತಿ ಇಲ್ಲದವನು. ಭಗವಂತನಿಗೆ ಅಚ್ಯುತ ಚ್ಯುತಿ ಇಲ್ಲದವನಂದ್ರೆ ಏನು? ಅವನಿಗೆ ಮಾಯಾ ನಿಮಿತ್ತ ಚ್ಯುತಿರಹಿತ ಅಂತೇಳಿ. ಚ್ಯುತಿ ಅನ್ನುವುದು ಡಿಸ್ಪ್ಲೇಸ್ಮೆಂಟ್, ಚ್ಯುತಿ ಇಲ್ಲ ನಾಶ, ಯಾವ ವಿಧವಾದ ಚ್ಯುತಿ ಇಲ್ಲ ಅವನಿಗೆ. ಅವನನ್ನು ಮಿಕ್ಕವರೆಲ್ಲರಿಗೆ ಪದವಿಗಳಿಂದ, ಅವ್ರ ಪದವಿ ಪ್ರಯುಕ್ತವ, ಆ ಪದವಿಯಿಂದ ಅವರು ಹೋಗ್ತಾರೆ, ಇನ್ನೊಬ್ಬರು ಬರ್ತಾರೆ. ಈಗ ಬ್ರಹ್ಮ ಪದವಿ, ಬ್ರಹ್ಮ ದೇವರ ಮುಕ್ತಿ ಹೋದರೆ ಇನ್ನೊಬ್ರು ಬ್ರಹ್ಮರಾಗ್ತಾರೆ. ಭಗವಂತನಿಗೆ ಪದವಿ ಚ್ಯುತತ್ವ ಇಲ್ಲ, ಯಾವ ವಿಧವಾದ ಚ್ಯುತಿಯೂ ಇಲ್ಲ, ಯಾವ ವಿಧವಾದ ನಾಶವೂ ಇಲ್ಲ, ಯಾವ ವಿಧವಾದ ತೊಂದರೆಯೂ ಇಲ್ಲ. ಚ್ಯುತಿ ತರುವವಳೇ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೂ ನಿಯಾಮಕನಾಗಿದ್ದಾನೆ ಭಗವಂತ. ಆದ್ದರಿಂದ ಎಲ್ಲರಿಗೂ ಚ್ಯುತಿ ತರುವಂತಹ ಲಕ್ಷ್ಮೀದೇವಿಗೂ ನಿಯಾಮಕನಾಗಿದ್ದಾನೆ ಭಗವಂತನ ಇಚ್ಛಾರೂಪವಾಗಿ. ಮಾಯಾ ನಿಮಿತ್ತಕವಾದಂತಹ ಭಗವಂತ ತನ್ನ ಮಾಯೆಯಿಂದ, ತನ್ನ ಇಚ್ಛೆಯಿಂದ ಎಲ್ಲರನ್ನು ಚ್ಯುತಿ ಬರುವಂತೆ ಮಾಡ್ತಾನೆ ಎಲ್ಲರಿಗೂ. ಆದರೆ ಅವನಿಗೆ ಯಾವ ಚ್ಯುತಿ ಇಲ್ಲ, ಆದ್ದರಿಂದ ಅವನು ಮಾಯಾ ನಿಮಿತ್ತವಾದಂತಹ ಚ್ಯುತಿ ಇಲ್ಲದವನಾದ್ದರಿಂದ ಅವನಿಗೆ ಅಚ್ಯುತ ಅಂತ ಹೇಳಿ, ಯಾವ ವಿಧವಾದ ಚ್ಯುತಿ ಇಲ್ಲದವನು ಅಂತ ಹೇಳಿ ಭಗವಂತನಿಗೆ ಅಚ್ಯುತಂ, ಅಂತಹ ಅಚ್ಯುತನಾದ ಭಗವಂತನಿಗೆ ನಟೋಸ್ಮಿ, ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅವನು ಮತ್ತು ಇನ್ನು ಹೇಗಿದ್ದಾನೆ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ. ಸೊ ಆ ಭಗವಂತನಿಗೆ ಇನ್ನು ವರ್ಣನೆ ಮಾಡ್ತಾ, ಉಪಚಿತ ನವಶಕ್ತಿ ಬಿಹಿ ಸ್ವ ಆತ್ಮನ್ ವಿಪರಿಚಿತ ಸ್ಥಿರ ಜಂಗಮ ಪಾಲನಾಯ ಅಂತ ಹೇಳಿ ಒಂದು ವಿಶೇಷವನ್ನು ಹಾಕ್ತಾ ಇದ್ದಾರೆ. ಏನು ಉಪಚಿತ ನವಶಕ್ತಿ ಬಿಹಿ, ಒಂಬತ್ತು ಶಕ್ತಿಗಳಿಂದ ಉಪಚಯವನ್ನು ಉಂಟು ಮಾಡುತ್ತಾ ಸ್ವ ಆತ್ಮನಿ ತನ್ನದೇ ಆದ ರೂಪದಲ್ಲಿ, ತನ್ನ ಆತ್ಮದಲ್ಲಿ ಸ್ವಧಾರತೆಯ ತನ್ನಲ್ಲಿ ತಾನೇ ಧಾರಣೆ ಮಾಡಿದವನಾಗಿ ಏನು ಮಾಡ್ತಾ ಇದ್ದಾನೆ? ಉಪರಚಿತ ಸ್ಥಿರ ಜಂಗಮ ಪಾಲನಾಯ. ಇದು ಬಹಳ ಒಂದು ಸರ್ವ ವಿಲಕ್ಷಣವಾದಂತಹ ಒಂದು ವರ್ಣನೆ. ಯಾರಾದ್ರೂ ಈಗ ಒಬ್ಬನು ಒಂದು ಗಡಿಯಾರ ನಿರ್ಮಾಣ ಮಾಡಿದ ಅಂದ್ರೆ, ಆ ಗಡಿಯಾರ ಅವನಿಗೆ ಹೊರಗಿರುತ್ತೆ, ತನ್ನ ಒಳಗೆ ಯಾವುದು ನಿರ್ಮಾಣ ಮಾಡೋದಿಲ್ಲ. ಎಲ್ಲರೂ ಕೂಡ ಏನು ಕನ್ಸ್ಟ್ರಕ್ಷನ್ ಬಿಲ್ಡ್ ಮಾಡಿದರೆ ಅವರು ತಮ್ಮಕ್ಕಿಂತ ಹೊರಗೆ ಬಿಲ್ಡ್ ಮಾಡ್ತಾರೆ. ಆದ್ರೆ ಭಗವಂತನಿಗೆ ಹೊರಗೆ ಅನ್ನುವುದಿಲ್ಲ, ಅವೆಲ್ಲವೂ ಅವನ ಒಳಗೆ ಇದೆ. ಆದ್ದರಿಂದ ಅವನು ಎಷ್ಟು ಸೃಷ್ಟಿ ಕಾರ್ಯಗಳನ್ನು ಮಾಡ್ತಾ ಇದ್ದಾನೋ ಅದು ತನ್ನ ಹೊರಗೆ ಮಾಡ್ತಾ ಇದ್ದಾನ, ತನ್ನ ಒಳಗೆ ಮಾಡ್ತಾ ಇದ್ದಾನೆ. ಎಲ್ಲ ಸೃಷ್ಟಿ ಕಾರ್ಯಗಳು ತನ್ನ ಒಳಗೆ ಮಾಡ್ತಾ ಇದ್ದಾನೆ ಭಗವಂತ. ಈ ಸಮಸ್ತ ಬ್ರಹ್ಮಾಂಡವು ಭಗವಂತನ ಒಳಗೂ ಇದೆ ಅಂತೇಳಿ, ಎಲ್ಲವನ್ನು ಒಳಗೊಂಡಿದ್ದಾನೆ, ಎಲ್ಲವೂ ಭಗವಂತನ ಒಳಗಿದೆ. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅವನು ಭಗವಂತ. ಹೀಗೆ ತನ್ನ ಒಳಗೆ ಬ್ರಹ್ಮಾಂಡವನ್ನು ಇಟ್ಕೊಂಡಿದ್ದಾನೆ, ತಾನು ಬ್ರಹ್ಮಾಂಡವಾದ ಒಳಗೂ ಹೊರಗೂ ಇದ್ದಾನೆ. ಇಂತಹ ಅವನು ಹೇಗೆ ಉಪಚಿತ ನವಶಕ್ತಿ ಉಪದೇಯವನ್ನು ಮಾಡಿ ಒಂಬತ್ತು ಶಕ್ತಿಗಳು, ಏನು ಒಂಬತ್ತು ಶಕ್ತಿಗಳು ಅಂತ ಹೇಳಿದ್ರೆ, ಇದು ಭಗವದ್ಗೀತೆಯಲ್ಲಿ ಕೂಡ ನಾನು ಪ್ರಕೃತಿ ಅಷ್ಟಧ ಅಂತ ಹೇಳಿ ಅಷ್ಟ ವಿಧವಾದ ಪ್ರಕೃತಿ ಅಂತ ಅಲ್ಲಿ ಪ್ರಯೋಗ, ಕೆಲವು ಕಡೆ ಒಂಬತ್ತು ಪ್ರಕೃತಿಗಳು, ಎಂಟು ಪ್ರಕೃತಿಗಳು, ಕೆಲವು ಕಡೆ ಏಳು ಪ್ರಕೃತಿಗಳು, ಅದೇ ವಿಧವಾಗಿ ಒಂಬತ್ತು ಶಕ್ತಿಗಳಂತಾರೆ, ಎಂಟು ಶಕ್ತಿಗಳು, ಏಳು, ಇದು ವೇರಿಯೇಷನ್ಸ್ ಬರುತ್ತಲ್ವಾ, ಹೌ ಮೆನಿ ಎಕ್ಸಾಕ್ಟ್ಲಿ ಅಂತ ಹೇಳಿ ಅದು ಹೇಳುವ ರೀತಿ. ಈಗ ಅದರಲ್ಲಿ ವರ್ಣನೆ ಒಂಬತ್ತು ಶಕ್ತಿಗಳು ಇಲ್ಲಿ ಲಿಸ್ಟ್ ಮಾಡ್ತಾ ಇರೋದು ಪಂಚಭೂತಗಳು. ಆ ಪಂಚಭೂತಗಳಾದ ಮೇಲೆ ಮನಸ್ತತ್ವ, ಅಹಂಕಾರ ತತ್ವ, ಮಹತ್ತತ್ವ, ಅದಾದ ಮೇಲೆ ಇಲ್ಲಿ ಮೂಲ ಪ್ರಕೃತಿ ಅಂತಲೂ ಹೇಳಿದ್ದಾರೆ ವೇದದರು. ಅದು ಒಂದು ವಿಧವಾದ ಮೂಲ ಪ್ರಕೃತಿಯನ್ನು ಇಟ್ಕೊಳ್ಳೋದು, ಇಲ್ಲ ಅಲ್ಲಿ ಅವ್ಯಕ್ತ ತತ್ವವನ್ನು ಇಟ್ಕೊಳ್ಳುವುದು, ಈ ವಿಧವಾಗಿ ಬೇರೆ ಬೇರೆ, ಇಲ್ಲ ಕೆಲವು ಕಡೆ ಬುದ್ಧಿ ತತ್ವವನ್ನು ಇಟ್ಕೊಳ್ಳೋದು, ಈ ಅನೇಕ ವಿಧವಾದ. ಮತ್ತೆ ಇದು ಹೇಗೆ ವೇರಿಯೇಷನ್ಸ್, ಈ ವೈಕಾಂಟ್ ಇಟ್ ಫಿಕ್ಸ್ ನಮ್ಮಲ್ಲಿ ಯಾಕೆ ಅಂತ ಹೇಳಿದರೆ ನೋಡಿ, ಮಹತ್ತತ್ವ ಅಂತ ಹೇಳಿದ್ರೆ ಮಹತ್ತತ್ವದ ಅಹಂಕಾರ ತತ್ವ ಮತ್ತೆಲ್ಲವೂ ತಂದು ಬರೆದಿರುತ್ತೆ. ಸೊ ಅದನ್ನು ಪ್ರತ್ಯೇಕವಾಗಿಯೂ ಉಲ್ಲೇಖ ಮಾಡಬಹುದು, ಇಲ್ಲ ಒಂದನ್ನು ಉಲ್ಲೇಖ ಮಾಡಬೇಕದ್ದು. ಅಹಂಕಾರ ತತ್ವ ಅಂದ್ರೆ ಒಂದು ಕಾರ್ಯರೂಪ ಕಾರಣ ರೂಪ, ಮಹತ್ತತ್ವ ಕಾರಣವಾದರೆ ಅಹಂಕಾರ ತತ್ವ ಕಾರ್ಯವಾಗುತ್ತೆ, ಮಹತ್ತತ್ವದಿಂದ ಅಹಂಕಾರ ತತ್ವ ಮಾಡಿದ್ದಾರೆ. ಸೊ ಅದರಿಂದ ಕಾರಣ ಕಾರ್ಯಗಳನ್ನು ಸಪರೇಟ್ ಆಗಿಯೂ ಲಿಸ್ಟ್ ಮಾಡಬಹುದು, ಇಲ್ಲ ಕಾರಣವನ್ನು ಕಾರ್ಯವನ್ನು ಯಾವುದೋ ಒಂದನ್ನು ಹೇಳಿದ್ರೂ ಆಗುತ್ತೆ, ಕಾರಣವನ್ನಾಗಲಿ ಕಾರ್ಯವನ್ನಾಗಲಿ ಹೇಳಿದ್ರೆ ಸಾಕು, ಇಲ್ಲ ಕಾರಣ ಕಾರ್ಯ ಎರಡನ್ನೂ ಹೇಳಬಹುದು. ಕಾರಣ ಅಂದ್ರೆ ಕಾಸ್, ಕಾರ್ಯ ಅಂದ್ರೆ ಎಫೆಕ್ಟ್. ಮಣ್ಣು ಮಡಿಕೆ, ಮಣ್ಣಿಂದ ಮಡಿಕೆ ಬರುತ್ತೆ, ಮಡಿಕೆ ಅಂತ ಹೇಳಿದ್ರೆ ಮಣ್ಣು ಕೂಡ ಇನ್ಕ್ಲೂಡ್ ಆಗಬಹುದು, ಇಲ್ಲ ಮಣ್ಣು ಅಂತ ಹೇಳಿದ್ರೆ ಮಣ್ಣು ಮಡಿಕೆ ಎರಡು ಬರಬಹುದು, ಇಲ್ಲ ಮಣ್ಣು ಮಡಿಕೆ ಎರಡನ್ನೂ ಹೇಳಬಹುದು, ಲಿಸ್ಟ್ ಮಾಡಬಹುದು. ಹಾಗೆ ಕಾರಣ ಕಾರ್ಯ ಎರಡನ್ನೂ ಹೇಳಬಹುದು. ಈ ಕಾರಣದಿಂದ ಬೇರೆ ಬೇರೆ ರೀತಿಗಳಲ್ಲಿ ಎಂಟು ಪ್ರಕೃತಿ ಇಲ್ಲ, ಎಂಟು ಶಕ್ತಿಗಳು, ಒಂಬತ್ತು ಶಕ್ತಿಗಳು, ಇಲ್ಲಿ ಒಂಬತ್ತು ಶಕ್ತಿಗಳು ಅಂತ ಹೇಳಿದ್ದಾರೆ. ಈ ವಿಧವಾಗಿ ಒಂಬತ್ತು ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಭಗವಂತ ಅಂದ್ರೆ ಈ ಅವನು ನಿಮಿತ್ತ ಕಾರಣ, ಉಪಾದಾನ ಕಾರಣಗಳಿಗೆ ಒಂಬತ್ತನ್ನು ಉಪಯೋಗಿಸಿಕೊಂಡು ಅವನು ಏನು ಮಾಡ್ತಾ ಇದ್ದಾನೆ, ಸ್ವ ಆತ್ಮನಿ ಉಪರಚಿತ, ರಚಿತ ಮಾಡುವುದು, ರಚನೆ ಮಾಡುವುದು, ಇದು ಉಪರಚನೆ ಮಾಡ್ತಾ ಇದ್ದಾನೆ. ಅಂದರೆ ತನ್ನ ರೂಪದ ಒಳಗೆ, ಸ್ವ ಆತ್ಮನಿ, ತನ್ನ ಆತ್ಮ ಒಳಗೆ, ತನ್ನ ರೂಪದ ಒಳಗೆ, ತನ್ನ ಒಳಗೆ ಭಗವಂತ ಈ ಒಂಬತ್ತು ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಉಪರಚನೆ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ಏನು ಸೃಷ್ಟಿ ಮಾಡಿದ್ದಾನೆ? ಸ್ಥಿರ ಜಂಗಮಗಳನ್ನು, ಸ್ಥಾವರ ಜೀವರಾಶಿಗಳು, ಜಂಗಮ ಜೀವರಾಶಿಗಳು, ಸ್ಟೇಷನರಿ ಅಂಡ್ ಮೊಬೈಲ್ ಲಿವಿಂಗ್ ಬೀಯಿಂಗ್ಸ್, ಅವುಗಳೆಲ್ಲನ್ನು ಸೃಷ್ಟಿ ಮಾಡಿದಾನೆ, ಅವುಗಳಿಗೆ ದೇಹವನ್ನು ಕೊಟ್ಟಿದ್ದಾನೆ, ಅವುಗಳನ್ನು ಸೃಷ್ಟಿ ಮಾಡಿದ್ದಾನೆ, ತನ್ನ ಒಳಗೆ ಅವುಗಳೆಲ್ಲನ್ನು ಸೃಷ್ಟಿ ಮಾಡಿ ಅವುಗಳ ಪಾಲನೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಆತ್ಮನಿ ಉಪರಿಚಿತ, ತನ್ನ ಒಳಗೆ ಸೃಷ್ಟಿ ಮಾಡಲ್ಪಟ್ಟಿರುವಂತಹ ಸ್ಥಾವರ ಜಂಗಮ ಜೀವರಾಶಿಗಳನ್ನು ಪಾಲನೆ ಮಾಡುವಂತಹ ಆ ಭಗವಂತನಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಉಪಸಿತ ನವಶಕ್ತಿ ಬಿಹಿ, ಸೊ ಆತ್ಮನಿ ಉಪರಿಚಿತ ಸ್ಥಿರ ಜಂಗಮ ಪಾಲನಾಯ, ತನ್ನ ಒಳಗೆ ಸೃಷ್ಟಿ ಮಾಡಿ ಪಾಲನೆ ಮಾಡ್ತಾ ಇದ್ದಾನೆ ಈ ಸ್ಥಾವರ ಜಂಗಮ ಜೀವರಾಶಿಗಳನ್ನು ಅಂತಹ ಭಗವಂತನಿಗೆ, ಭಗವತ ಭಗವಂತನಿಗೆ ಉಪಲಬ್ಧಿ ಮಾತ್ರ ಧಾಮ್ನೆ ಅಂತೇಳಿ. ಉಪಲಬ್ಧಿ ಮಾತ್ರ ಧಾಮ್ನೆ, ಧಾಮ ಅಂದ್ರೆ ರೂಪ ಅಂತೇಳಿ, ಉಪಲಬ್ಧಿ ಅಂದ್ರೆ ಜ್ಞಾನ, ಮಾತ್ರ ಅಂದ್ರೆ ಕೇವಲ, ಉಪಲಬ್ಧಿ ಮಾತ್ರ ಧಾಮ್ನೆ ಅಂದ್ರೆ ಕೇವಲ ಜ್ಞಾನ ಸ್ವರೂಪ ಅಂತೇಳಿ. ಧಾಮ ಉಪಲಬ್ಧಿ ಮಾತ್ರ ಧಾಮ ಅಂದ್ರೆ ಕೇವಲ ಜ್ಞಾನ ಸ್ವರೂಪ, ಉಪಲಬ್ಧಿ ಮಾತ್ರ ಧಾಮ್ನೆ ಅಂದ್ರೆ ಕೇವಲ ಜ್ಞಾನ ಸ್ವರೂಪಾಯ, ಕೇವಲ ಜ್ಞಾನ ಸ್ವರೂಪನಿಗೆ ಅಂತೇಳಿ. ಅಂತಹ ಕೇವಲ ಜ್ಞಾನ ಸ್ವರೂಪನಿಗೆ ನಾನು ನಮಃ ನಮಸ್ಕಾರ ಮಾಡ್ತಾ ಇದ್ದೀನಿ, ನಮಃ ಅಂತ ಬರುತ್ತೆ. ಇಂತಹ ಕೇವಲ ಜ್ಞಾನ ಸ್ವರೂಪನಾದ ಭಗವಂತನಿಗೆ ಉಪಲಬ್ಧಿ ಮಾತ್ರ ಧಾಮ್ನೆ. ಸುರ ಋಷಭಾಯ, ಋಷಭ 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 ಎಲ್ಲವೂ ಶ್ರೇಷ್ಠತ್ವ ಉತ್ತಮತ್ವವನ್ನು ತಿಳಿಸುವಂತಹ ಶಬ್ದ. ಸುರ ಋಷಭಾಯ, ಸುರ ಅಂದ್ರೆ ಸುಷ್ಟು ರಮಣತ್ವ ಅಂತೇಳಿ ದೇವತೆಗಳು, ಸುರ ಋಷಭಾಯ ಅಂದ್ರೆ ದೇವೋತ್ತಮಾಯ ಅಂತೇಳಿ, ದೇವತಾ ಉತ್ತಮ, ಅವನು ಎಲ್ಲ ದೇವತೆಗಳಿಗೂ ಉತ್ತಮನಾಗಿದ್ದಾನೆ. ಇದು ಭಗವಂತ ದೇವತೆಗಳ ಒಳಗೂ ಉತ್ತಮ, ದೇವತೆಗಳಿಗಿಂತಲೂ ಉತ್ತಮ, ಎಲ್ಲ ವಿಧವಾಗಿಯೂ ಉತ್ತಮ. ಅವನು ದೇವತೆಗಳಿಗೂ ಸುಷ್ಟು ರಮಣತ್ವ ಕೊಡುವವನು, ಅವನಿಗಿರುವ ಸುಷ್ಟು ರಮಣತ್ವ ಅದು ಸ್ವತಃ ಇರುವಂತಹದ್ದು. ಸ್ವರಮಣ ಅವನು, ಸ್ವರಮಣನಾದ ಭಗವಂತ ಎಲ್ಲ ದೇವತೆಗಳಿಗೂ ಮಾತ್ರವಲ್ಲ ಸಮಸ್ತ ಜೀವರಾಶಿಗಳಿಗೂ ಮುಕ್ತಿಯಲ್ಲಿಯೂ ಅಮುಕ್ತ ದಶದಲ್ಲಿಯೂ ರಮಣತ್ವವನ್ನು ಕೊಡುವವನು ಅವನೇ ಆಗಿದ್ದಾನೆ. ಈ ವಿಧವಾಗಿ ಅವನು ಸುರಋಷಭ, ಸರ್ವದೇವೋತ್ತಮನಾದ ಭಗವಂತನಿಗೆ ಸುರಋಷಭಾಯ ಸನಾತನಾಯ ನಮಃ ನಮಃ. ಸನಾತನಾಯ, ಸನಾತನ ಅಂದ್ರೆ ಏನ್ಷಿಯಂಟ್ ಒನ್ ಅಂತೀವಿ ನಾವು, ಸೊ ಸನಾತನ ಅಂದ್ರೆ ಒಂದರ್ಥ. ಸನಾತನಾಯ, ಸನಾತನಾಯ ಯಾವಾಗಲೂ ಇರುವವನು, ಸನಾತನನು ಸದಾ ಇರುವವನು, ಯಾವಾಗಲೂ ಇರುವವನು, ಆದ್ದರಿಂದ ಸನಾತನಾಯ ಸನಾತನಾಯ ಅನ್ನುವ ಅರ್ಥ ಒಂದು. ಎಟರ್ನಲ್ ಆಲ್ವೇಸ್ ಇರುವವನು ಅಂತ ಒಂದರ್ಥ. ಇನ್ನೊಂದು ನಾತ ನಾದ ಶಬ್ದಗಳು ಸಮಾನಾರ್ಥಗಳು. ಸನಾತನ ಆಚಾರ್ಯರು ಕೂಡ ಗೀತೆಯಲ್ಲಿ ಒಂದು ಕಡೆ ಹೇಳ್ತಾರೆ ಭಾಷೆಯಲ್ಲಿ ಸನಾತನ ಸನಾದನ. ಸೊ ಸನಾತನಾಯ ಅಂದ್ರೆ ಅವನು, ನಾದ ಅಂದ್ರೆ ಏನು, ಶಬ್ದ. ಸ ನಾದ, ನಾದ ಸಹಿತ ಅಂದ್ರೆ ಶಬ್ದ ಮಾತ್ರೈಕ ವಿಷಯ ಅಂತೇಳಿ, ಎಲ್ಲ ಶಬ್ದಗಳು ಭಗವಂತನನ್ನೇ ಸ್ತೋತ್ರ ಮಾಡು ತಿಳಿಸಿಕೊಡುವಂತಹದ್ದು, ಸರ್ವಶಬ್ದ ವಾಚ್ಯ ಅವನು. ಆದ್ದರಿಂದ ಅವನು ಸನಾತನ ಸನಾದ, ಎಲ್ಲ ಶಬ್ದಗಳಿಂದಲೂ ತಿಳಿಯಲ್ಪಡುವವನು. ಇಲ್ಲ ಶಬ್ದ ಅಂದ್ರೆ ಶಬ್ದ ಪ್ರಮಾಣ ವೇದಗಳು, ವೇದಗಳಿಂದ ತಿಳಿಯಲ್ಪಟ್ಟವನಾಗಿದ್ದಾನೆ. ಆದ್ದರಿಂದಲೇ ಅವನು ಸನಾತನ, ಸನಾತನಾಯ ವೇದೈಕ ವೇದ್ಯನು ಅನ್ನುವುದು, ಶಬ್ದ ಮಾತ್ರೈಕ ವಿಷಯನು ಅನ್ನುವುದು, ಈ ಅರ್ಥವನ್ನು ಕೂಡ ಸನಾತನ ಶಬ್ದ ತಿಳಿಸಿಕೊಡುತ್ತೆ. ಸನಾತನಾಯ ಅಂತ ವೇದವೇದ್ಯನಾದ, ಶಬ್ದ ಮಾತ್ರೈಕ ವೇದ್ಯನಾದ, ಶಬ್ದ ಮಾತ್ರೈಕ ವಿಷಯನಾದಂತಹ ಆ ಭಗವಂತನಿಗೆ ನಮಃ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಅನೇನ ಶ್ಲೋಕದ್ವಯೇನ ಜನ್ಮಾದ್ಯತೆ ಯತ ಇತ್ಯಾದೇ ಅರ್ಥೋ ದರ್ಶಿತ ಇತಿ ಅಂತೇಳಿ ವೇದರು ಟೀಕೆಯಲ್ಲಿ ಹೇಳ್ತಾರೆ. ಅಂದರೆ ಈ ಎರಡು ಶ್ಲೋಕಗಳಿಂದಲೂ ನಾವು ಜನ್ಮಾದ್ಯತೆ ಅನ್ನುವ ಭಾವವನ್ನು ಇಲ್ಲಿ ಇನ್ನು ವಿಸ್ತಾರ ಮಾಡಿದ್ದಾರೆ ಅನ್ನೋದು ಒಂದು. ಇನ್ನೊಂದು ಏನಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಹೇಳಿದ್ದು ಋತುಸಾರದಲ್ಲಿ ಈ ಕೊನೆ ಶ್ಲೋಕ ಮಾತ್ರ ಹೇಳಿದ್ದಾರೆ. ಆದ್ರೆ ಎರಡು ಶ್ಲೋಕಗಳು ಒಟ್ಟಿಗೆ ಹೋಗುತ್ತಾದ ಕಾರಣದಿಂದ ಈ 67-68 12ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿ ಇರುವಂತಹ ಈ ಎರಡು ಶ್ಲೋಕಗಳನ್ನು ಕೂಡ ನಾವು ನೋಡಿದ್ದೀವಿ. ಇದು ಇಲ್ಲಿಗೆ ಈ ಋತುಸಾರ ಅನ್ನೋದು ಸಂಪೂರ್ಣವಾಗಿ ಮುಗಿಯಿತು. ಸೊ ಒಂದು ಸಾರಿ ಅದನ್ನು ಮತ್ತು ಪೂರ್ತಿಯಾಗಿ ಓದ್ಬಿಡೋಣ. ಜನ್ಮಾದ್ಯಸ್ಯೇತೋನ್ಮಯ ದಿಗತ ಸತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ ತೇಜೋವಾರಿ ಮುದಾಂ ಯಥಾ ವಿನಿಮಯೋ ಯತ್ರತ್ಯ ಸಗೋಂಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮ ಕಲ್ಪ ತರೋರ್ಗರಿತಂ ಫಲಂ ಶುಕ ಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ
ಯಂ ಪ್ರವಕ್ತಸಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ನಯತಯಾ ತರವೋಪಿ ನೇತು ತಂ ಸತ್ವಭೂತ ಹೃದಯಂ ಮುನಿಮಾನತೋಸ್ಮಿ ಪಿಬಂತಿಯೇ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದ ಸುಮಂಗಳಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಯೇಷಾಂ ಸ ಏವ ಭಗವಾನ್ ದಯೇನಂತಃ ಸತ್ವಾತ್ಮನಾಶ್ರಿತಪದೋ ಯದಿನಿತ್ಯಲೀಕಂ ದೇವೈ ವಿದಂ ಯತಿತರಂತಿ ಚ ದೇವಮಾಯಾಂ ನೈಷಾಂ ಮಮಾಹಮಿತಿ ಧೀ ಸ್ವಶುಗಾಲ ಭಕ್ಷ್ಯೇ ತಸ್ಮಿನ್ ತಸನ್ನೇ ಸಕಲಾಶಿಷಾಂ ಪಟೋ ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಭಿಃ ಅನನ್ಯಭಕ್ತ್ಯಾ ಭಜತಾಂ ಗುಹಾಶಯ ಸ್ವಯಂ ವಿಧತ್ತೇ ಸ್ವಗತಿಂ ಪರಃ ಪುಮಾನ್ ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತವಿಲಸನ್ ನಖಚಕ್ರವಾಳಂ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ ಯಚ್ಛೌಷ ನಿಶ್ರುತ ಸರಿತ್ ಪ್ರವರೋದಕೇನ ತಿಥೇನ ಮುಧ್ಯರಿತೇನ ಶಿವಶಿವೋಭೂತ್ ಧ್ಯಾತ ಮನಃಶಮಲಶೈಲ ನಿಶುಷ್ಟವಜ್ರಂ ಧ್ಯಾಯೇ ಚಿರಂ ಭಗವತಶ್ಚರಣಾರವಿಂದಂ ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಿನ್ ವಿರುದ್ಧಗತಯೋ ಯನಿಶಂ ಪತಂತಿ ವಿದ್ಯಾದಯೋ ವಿವಿಧಶಕ್ತಯ ಆನುಪೂರ್ವ್ಯಾ ತದ್ಧಮ್ಮ ವಿಶ್ವಭವಮೇಕಮವಿಶ್ವಮಾದ್ಯಂ ಆನಂದಮಾತ್ರಮವಿಕಾರಮಹಂ ಪ್ರಪದ್ಯೇ ಮಹತ್ಸೇವಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೇ ಸಮಚಿತ್ತಾಃ ಪ್ರಶಾಂತಾ ಇಮನ್ಯವ ಸುಹೃದ ಸಾಧವೋಯೇ ಅಹೋಪತೈಷಾಂ ಕಿಮಕಾಯ ಶೋಭನಂ ಪ್ರಸನ್ನ ಯೇಷಾಂ ಸ್ವಿತಸ್ವಯಂ ಹರಿಃ ಯೇ ಜನ್ಮ ಲಬ್ಧಂ ನುಷುಭಾರತಾಜಿರೇ ಮುಕುಂದ ಸೇವೋ ಉಪಾಯಿಕ ಸ್ಪೃಹಾತ್ಮಭಿ ಸುರೋಸುರಾವಾಥ ನರೋಥ ವಾನರಃ ಸರ್ವಾತ್ಮನಾಯ ಸುಕೃತಘ್ನಮುತ್ತಮಂ ಭಜೇತ ರಾಮಂ ಮನುಜಾಕೃತಿಂ ಹರಿಂ ಯ ಉತ್ತರಾನಾನಯತ್ ಕೋಸಲಾನ್ ದಿವಮಿತಿ ಸಕುನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ ಜಿಹ್ವಾನವಕ್ತಿ ಭಗವದ್ ಗುಣನಾಮಧೇಯಂ ಚೇನಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನ್ ಆನಯದ್ಧಂ ಅಧತೋ ಕೃತ ವಿಷ್ಣು ಕೃತ್ಯಾನ್ ನ ನಾಕಪುಷ್ಠಂ ನ ತಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ್ ಪುನರ್ಭವಂ ವಾ ವಾಂಛಂತಿ ತತ್ಪಾದರದ ಪ್ರಪನ್ನಾಃ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಷಾಂ ಪರಾವರೇಣಿ ಸ್ಥಿರಜಂಗಮಾಯೇ ಭಸ್ಮಾದಯೋ ಯೇನ ವಶಂ ಪ್ರಣೀತಾಃ ಸತ್ಯಂ ವಿಧಾತುಂ ನಿಜಭುತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಸಾತ್ಮನಃ ಅದೃಶ್ಯತಾದ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ನತೋಸ್ಮ್ಯನಂತಾಯ ದುರಂತಶಕ್ತಯೇ ವಿಚಿತ್ರವೀರ್ಯಾಯ ಪವಿತ್ರಕರ್ಮಣೇ ವಿಶ್ವಸ್ಯ ಸರ್ಜಸ್ಥಿತಿ ಸಂಯಮಾನ್ ಗುಣೈಃ ಸ್ವಲೀಲಯಾ ಸಂಧತೇ ವ್ಯಯಾತ್ಮನೇ ತಮಕ್ಷರಂ ಬ್ರಹ್ಮ ಪರಂಪರೇಶಂ ಅವ್ಯಕ್ತಮಾಧ್ಯಾತ್ಮಿಕಯೋಗ ಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮವಿವಾದಿದೂರಂ ಅನಂತಮಾದ್ಯಂ ಪರಿಪೂರ್ಣನೀರೇ ಸವೈ ಮನಃಕೃಷ್ಣ ಪದಾರವಿಂದಯೋರ್ವತಾಂಸಿ ವೈಕುಂಠ ಗುಣಾನುವರ್ಣನೇ ಕರೋ ಹರೇರ್ಮಂದಿರಮಾಜ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೇ ದೃಶೋ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭ ಶ್ರೀಮತ್ ತುಲಸ್ಯಾಂ ರಸನಾಂ ತದರ್ಪಿತೆ ಪಾದೋ ಹರೇ ಕ್ಷೇತ್ರ ಪಥಾನುಸರ್ಪಣೇ ಶಿರೋ ಹೃಷೀಕೇಶ ಪದಾಭಿವಂದನೆ ಕಾಮಂ ತು ದಾಸ್ಯೇ ನತು ಕಾಮ ಕಾಮ್ಯಯ ತಥೋ ಯದೂತ್ತಮ ಶ್ಲೋಕ ಜನಾಶ್ರಯಾಂ ರತಿಂ ಮತ್ಸ್ಯಾಶ್ವ ಕಚ್ಛಪ ನೃಸಿಂಹ ವರಾಹಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ
ತ್ವಂ ಪಾಸಿ ನಸ್ತ್ರಿಭುವನಂ ಸ ತಥಾಧುನೇಶ ಭಾರಂ ಭುವೋ ಹರ ಯದುತ್ತಮ ವಂದನಂತೆ ತಮದ್ಭುತಂ ಬಾಲಕಮಂಬುದೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸಲಕ್ಷ್ಮಂ ಗಳಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದ ಸೌಭಗಂ ಯತ್ಪಾದಪಂಕಜದ ಶಿರಸಾ ವಿಭಕ್ತಿ ಶೀರಬ್ಜಶ್ಚ ಗಿರಿಶ ಸಹಲೋಕಪಾಲೈಃ ಲೀಲಾತನು ಸ್ವಕುತಸೇತು ಪರಿಪ್ಸಯಾಯ ಕಾಲೇ ದದತ್ ಸ ಭಗವಾನ್ ಸ್ವಕುತೇನ ತುಷ್ಯೇತ್ ಉಪಚಿತ ನವಶಕ್ತಿಭಿಃ ಸ್ವ ಆತ್ಮನ್ ವಿಪರಿಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರಋಷಭಾಯ ನಮಃ ಸನಾತನಾಯ ಶ್ರೀಕೃಷ್ಣಾರ್ಪಣಮಸ್ತು ಕಾಯನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನ್ಸು ಸ್ವಭಾವಾತ್ ಕರೋಮಿ ಇದ್ಯುತ್ ಸಕಲಂ ಪರಸ್ಮೈ ಶಿವನ್ನಾರಾಯಣಯ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಭಾಗವತದಲ್ಲಿ ಪ್ರಶ್ನೆಗಳಿದ್ರು ಇಲ್ಲ ಬೇರೆ ಎಲ್ಲ